విగ్రహం సదనగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణ జ్ఞానరసాహనసే ఉత్తుంగవాక్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమః. బ్రహ్మచర్య హరిప్రీతిసువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజ పదద్వంద్వా వారిజాసక్త మానసాన్ విశ్వప్రియ గురూన్ వందే మందోహం ధీ విశుద్ధయే. సత్యం సత్యం పునః సత్యం విష్ణుతీర్థ ప్రసాదతః సర్వే కామాభవన్ కేవా శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞాన తిమిరచ్ఛేదం బుద్ధి సంపత్ పదాయకం విజ్ఞాన విమరం శాంతం విజయాఖ్య గురుం భజే. శ్రీ గురుభ్యో నమః. హరి ఓం. ముందు హెళతారు. కనకం శనకైః హిత్వా మ్రియతే శునకో యథా జీవశ్చాయం ద్వపంజాక్షం మంజీరమణిమౌళినం సంజానాతి న సంజీవన్ పుంజీకృత సుపాపధీః. ఇలి ముందు హెళతా ఇద్దారు. కనకం ధనాది లాభే సతి పుంజీకృత సుపాపధీః భూత్వా పరమాత్మానం నజానాతి. ಯಾಕೆ ಸಂಪತ್ತನ್ನ ವಾದರಾದರು? ಯಾರೇ ಗುರುಗಳಾಗಲಿ ಪ್ರಧಾನವಾಗಿ ವಾದರಾದರು ವಾಯುದೇವರು ನಮಗೆ ಜಾಸ್ತಿ ಸಂಪತ್ತನ್ನು ಯಾಕೆ ಕೊಡಲ್ಲ ಅಂದರೆ ಹೇಳ್ತಾರೆ, ಧನಾದಿ ಲಾಭೇ ಸತಿ, ಧನ ಹೆಚ್ಚು ಬಂದರೆ ಏನಾಗುತ್ತೆ ಅಂದರೆ ಪುಂಜೀಕೃತ ಸುಪಾಪಧೀಹಿ ಭೂತ್ವಾ ಅಂತ ಹೇಳ್ತಾರೆ. ಅಂದರೆ ಎಲ್ಲ ವಿಷಯಾಪೇಕ್ಷೆ ಬರುತ್ತೆ, ವಿಷಯಾಪೇಕ್ಷೆ ಬಂದರೆ ಅದಕ್ಕೆ ತಕ್ಕಂತೆ ಪಾಪಬುದ್ಧಿಯೂ ಜಾಸ್ತಿ ಆಗುತ್ತೆ. ಭೋಗಾಪೇಕ್ಷೆ ಬಂದಾಗ ವಿಶೃಂಖಲ ಮತಿ ಬರುತ್ತೆ, ಆ ರೀತಿಯಾಗಿ ಆಗುತ್ತೆ. ಅದರಿಂದ ಪುಂಜೀಕೃತ ಸುಪಾಪಧೀಹಿ, ಅಲ್ಲಿ ಕೂಡ ಪಾಪಧೀಹಿ ಅಂದ್ರೆ ಪಾಪಬುದ್ಧಿ ಇರತಕ್ಕಂಥವ, ಹಾಗಲ್ಲ, ಸುಪಾಪಧೀಹಿ ಸುಷ್ಠು ಚೆನ್ನಾಗಿ ಪಾಪ ಮಾಡತಕ್ಕಂಥವನಾಗ್ತಾನೆ ಅಲ್ಲ, ಇನ್ನ ಪುಂಜೀಕೃತ ಅಂತ ಎಲ್ಲಾ ಪಾಪಗಳ ರಾಶಿ ಆಗ್ಬಿಡ್ತಾನಂತವ. ದುಡ್ಡು ಬಂದರೆ ಯಾರು ದುಷ್ಟನಲ್ಲ, ಸಜ್ಜೀವಿಯೇ, ಸಜ್ಜೀವಿಯಾದವನೇ. ದುಡ್ಡು ಬಂದರೆ ಯಾಕದು ಹಾಗೆ? ಹಾಗಾದರೆ ನಮ್ಮ ಸಾಧನೆಗೊಂದು ಅರ್ಥವೇ ಇಲ್ವಾ? ಅಪರೋಕ್ಷ ಜ್ಞಾನಿ ಆದವನಿಗೂ ದುಡ್ಡು ಕೊಟ್ಟರು ಹಾಳಾಗ್ತಾನ? ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಹಾಳಾಗ್ತಾನೆ ಎಂದು ಹೇಳ್ತಾರೆ. ಹಾಗಲ್ಲ, ಯಾರಿಗೆ ಹಾಳಾಗುವ ದುಡ್ಡು ಬಂದರೆ ಹಾಳಾಗುವ ಪ್ರಾರಬ್ಧ ಪೂರ್ತಿ ಇರುತ್ತೆ, ಅವರಿಗೆ ದುಡ್ಡು ಕೊಡಲ್ಲ. ಅಂತಹ ಪಾಪವೆಲ್ಲ ಕಳೆದು ಹೋದ ಮೇಲೆ ಬೇಕಾದ ಸಂಪತ್ತು ಕೊಡ್ತಾರೆ. ಅಂದ್ರೆ ಇವನ್ನ ಹಾಳು ಮಾಡಲಿಕ್ಕೆ ಬೇಕಾದ, ಇವನಿಗೆ ದುರ್ಬುದ್ಧಿ ಬರಲಿಕ್ಕೆ ಬೇಕಾದ ಏನು ಸರಕು ಪಾಪ ಕೂತಿದ್ರೆ ಅವರ ಆ ಸರಕನ್ನೇ ಕೊಡದೆ ಆ ಪಾಪವನ್ನ ಕಳೆಯುವ ಉಪಾಯವನ್ನು ಮಾಡುತ್ತಾರೆ. ಆ ಪಾಪವೇ ಕೂತಿರುವಾಗ ಈ ಹೊರಗಿನ ದುಡ್ಡೆಲ್ಲ ಕೊಟ್ರೆ ಇನ್ನವರು ಯಾರು ಮಾತು ಕೇಳಲ್ಲ. ಮಕ್ಕಳು ಒಳ್ಳೆಯವರೇ, ಎಲ್ಲ ಮಕ್ಕಳು ಯಾರು ಒಳ್ಳೆಯವರಲ್ಲ, ಎಲ್ಲ ಒಳ್ಳೆಯವರೇ. ಆದ್ರೆ ದುಡ್ಡು ಜಾಸ್ತಿ ಪಾಕೆಟ್ ಮನೆಯಿಂದ ಜಾಸ್ತಿ ಕೊಟ್ಬಿಟ್ರೆ ಏನಾಗುತ್ತೆ ಅಲ್ವಾ? ನಾವಾಗಿ ಅವ್ರನ್ನ ಹಾಳು ಮಾಡಿದಂತ ಆಗುತ್ತೆ. ಅವ್ರಿಗೆಷ್ಟು ಬೇಕೋ ಅಷ್ಟು ಕೊಡೋಣ, ಚೆನ್ನಾಗಿರುತ್ತೆ. ಅವರು ಕೇಳಲ್ಲ, ನಾವೇ ಚೂರು ಜಾಸ್ತಿ ತಗೋ ಅಂದ್ರೆ ಅದು ಜಾಸ್ತಿ ಬಂದದ್ದು ಏನ್ ಮಾಡ್ಲಿ ಅಂತ ತಲೆ ಶುರು ಆಗುತ್ತಲ್ಲಿ. ಇದನ್ನೇನ್ ಮಾಡ್ಲಿ, ಅದಕ್ಕೆ ಖರ್ಚು ಮಾಡಲ್ಲ. ಕರೆಕ್ಟ್ ಆಗಿದ್ರೆ ಹೆಚ್ಚಿಗೆ ಆಲೋಚನೆ ಬರೋ, ನಮಗೂ ಅಷ್ಟೇ. ಹ್ಯಾಂಡ್ ಟು ಮೌತ್ ಕರೆಕ್ಟ್ ಆಗಿದ್ರೆ ಸ್ವಲ್ಪ ಪರವಾಗಿಲ್ಲ, ಅಡ್ಡಿಲ್ಲ. ಜಾಸ್ತಿ ಬಂದ್ಬಿಟ್ರೆ, ಇದಕ್ಕೆ ಕೋಟಿ ಕೋಟಿ ದುಡ್ಡು ಬಂದ್ರೆ ಏನು ಮಾಡಬೇಕು ಟೆನ್ಷನ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಹೇಗೆ ಖರ್ಚು ಮಾಡಬೇಕು, ಏನ್ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ಪರಮಾತ್ಮಾನಂ ನ ಜಾನಾತಿ ತಸ್ಮಾತ್ ವೈರಾಗ್ಯಾಭರಣೋಹಂ ಭಕ್ತಾನಾಂ ಪ್ರಸಕ್ತ್ಯ ಮರಣಾಕ್ಯ ಗಜೇಂದ್ರ ನಂದಗೋಪಯೋ ಪಾಲಕಂ ಹರಿಂ ಶರಣಂ ಗತೋಸ್ಮಿ ಅಂತ ಕೇಳ್ತಾ ಇದ್ದಾರೆ. ಕನಕಂ ಶನಕೈಹಿ ಹಿತ್ವಾ ಮ್ರಿಯತೆ ಶುನಕೋಯತ ಹೇಳ್ತಾರೆ. ಈ ದುಡ್ಡು ಬಂದ್ರೆ ನಾಯಿಯಂತೆ ಬದುಕಿ ಸತ್ತೋಗ್ತಾನಂತೆ ಜೀವ. ಅದಕ್ಕೆ ಹೇಳ್ತಾರೆ, ಕಂಜಾಕ್ಷಂ ಮಂಜೀರ ಮಣಿಮೌಲಿನಂ ಅಯಂ ಜೀವ ನ ಸಂಜಾನಾತಿ. ಆ ಮಂಜೀರ ಮಣಿಮೌಲಿ ಅಂದ್ರೆ ಒಳ್ಳೆ ಪಾದಗಳಿಗೆ ಮಂಜೀರ ನಾದ ಬರತಕ್ಕಂಥ ಒಳ್ಳೆ ಗೆಜ್ಜೆ ಹಾಕಿದವ, ಮತ್ತು ಮಣಿಮೌಲಿ ಅಂದ್ರೆ ಆಪಾದ ಮೌಳಿ ಪರ್ಯಂತ ಅದ್ಭುತವಾದ ಪ್ರತಿಯೊಂದು ಆಭರಣದಲ್ಲೂ ಪ್ರತಿಯೊಂದು ಆಯುಧದಲ್ಲೂ ತನ್ನ ರೂಪಗಳಿಂದಲೇನೆ ಶೋಭಿಸತಕ್ಕಂಥ ಅದ್ಭುತ. ಆತನ ಕಾಲಿನ ಗೆಜ್ಜೆಯ ನಾದದಲ್ಲಿ ವೇದಾದಿ ಅರ್ಥಗಳೆಲ್ಲ ಹೊಳೆಯುತ್ತಾ ಬರುತ್ತೆ ಜ್ಞಾನಿಗಳಿಗೆ. ಅಂಥ ಸ್ವಾಮಿಯನ್ನ ನ ಸಂಜಾನಾದಿ ಅವನ ಪೂರ್ಣ ತಿಳಿಯಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಅದೇ ಹೇಳುತ್ತಲ್ಲ, ನಿನ್ನೆ ಹೇಳಿದ್ರಲ್ಲ, ಒಂದು ವೇಳೆ ಅವನಿಗೆ ಪಾರಬ್ಧ ಕರ್ಮ ಕೂತಿತ್ತ ಹಳೇ ಹಾಕ್ತಾ ಹೋಗ್ತಾನೆ, ಅಥವಾ ಅವನಲ್ಲಿ ಹಾಳಾಗುವ ಪಾಪ ಇಲ್ಲ, ದುಡ್ಡೇನೋ ಜಾಸ್ತಿ ಬಂತು, ಸಜ್ಜನ ಏನು ಮಾಡುತ್ತಾನೆ, ಏಕಾಂತದಲ್ಲಿ ಭಗವಂತನ ಚಿಂತನಾದಿಗಳು ಮಾಡಲಿಕ್ಕೆ ಹೋಗದೆ ಬಂದ ದುಡ್ಡನ್ನ ಮಠ ಕಟ್ಸೋಣ, ಅದು ಕಟ್ಸೋಣ, ಇದು ಕಟ್ಸೋಣ, ಇದರಲ್ಲೇ ತಿರುಗಾಡಿ ಕಾಲ ಕಳೆದು ಬಿಡುತ್ತಾನೆ. ಇಲ್ಲ ಒಳ್ಳೇದೇ ಅಲ್ವಾ ಅದೊಂದು? ಇಲ್ಲ, ಹೆಚ್ಚಿಗೆ ಭಗವಂತನ ನಾವು ಏನು ಮಾಡಿದರೆ ಭಗವಂತನ ಪ್ರೀತಿ ಆಗುತ್ತೋ ಅದನ್ನ ಬಿಟ್ಟು ಇದು ಮಾಡಲಿಕ್ಕೆ ಶುರುವಾಗುತ್ತೆ ಅಲ್ವಾ? ಅದನ್ನು ಹೇಳ್ತಾ ಇದ್ದ. ವೈರಾಗ್ಯಾಭರಣಶ್ಚಾಹಂ ಕವಿಸಂತ್ರಾಣಕಾರಿಣಂ ವರುಣ ಗೋಪತಿತ್ರಾಣಂ ಮರಣತ್ಯಾಗ ತೋರಣಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಭಕ್ತರಿಗೆ ಪ್ರಸಕ್ತವಾದಂಥ ಮರಣಾರ್ತಿ. ಮರಣಾರ್ತಿ ಅಂದ್ರೆ ಸಾವಿನ ಭಯ ಅಲ್ಲ, ಸಾವಿಲಿ ಭಯ ಅಂದ್ರೆ ನಮಗೆ ಚೆನ್ನಾಗಿದೀವಲ್ಲ ಅಂದ್ರೆ ಹೇಳ್ತಾರೆ, ನಮಗೆ ಸಾವು ಕಾದೇ ಇದೆ, ಬರ್ತಾ ಇದೆ. ಏನು ಸಾವು ಅಂದರೆ, ಸಾವು ಎರಡು ರೀತಿ, ಒಂದು ಶರೀರ ಬಿಡೋದು, ಇನ್ನೊಂದು ಭಗವಂತನ ಮರೆತಿರೋದು. ನಾನಾ ಸುಖದಿಂದ ದೇವರನ್ನ ಮರೆತಿರೋದು, ನಾನಾ ದುಃಖದಿಂದ ದೇವರನ್ನೇ ಮರೆತಿರೋದು, ಈ ಎರಡರಿಂದ ಕೂಡ ದೇವರನ್ನೇ ಮರೆತಿರೋದು ಎಂಬ ಸಾವು ಬರ್ತಾ ಇದೆ. ಅಂಥ ಸಾವನ್ನ ಬಿಡಿಸಲಿಕ್ಕಾಗಿ, ಭಕ್ತರಿಗೆ ಬಂದಿರತಕ್ಕಂಥ ಮರಣದ ಆರ್ತಿಯನ್ನ ಬಿಡಿಸಲಿಕ್ಕಾಗಿ ಗಜೇಂದ್ರನ ರಕ್ಷಣೆ ಮಾಡಿದ ಭಗವಂತನನ್ನ, ಹಾಗೆ ವರುಣದೇವರ ಭಟ ಯಕ್ಷ ನಂದಗೋಪ ಕಾಲವಲ್ಲದ ಕಾಲದಲ್ಲಿ ನದಿಗೆ ಸ್ನಾನಕ್ಕೆ ಹೋದರೆ ಯಮುನಾ ನದಿಯಲ್ಲಿ ಇಳಿದ ಕೂಡಲೇ ಕಾಲ ಹಿಡಿದು ಸೆಳೆದು ಒಳಗೆ ಹಾಗೆ ಕರ್ಕೊಂಡು ಹೋಗಿಬಿಟ್ಟ. ಅವಾಗ ಕೃಷ್ಣ ವರುಣದೇವರ ಹತ್ರ ಹೋಗಿ ಆ ನಂದಗೋಪನನ್ನ ಬಿಡಿಸಿಕೊಂಡು ಬರುತ್ತಾನೆ. ಅದಕ್ಕೆ ಹೇಳ್ತಾರೆ, ಅಂದರೆ ನಮ್ಮನ್ನ ಸೆಳಕೊಂಡು ಕರಕೊಂಡು ಹೋಗುವುದೊಂದು ಮೊಸಳೆ, ಇನ್ನೊಂದು ಅಂದ್ರೆ ಅವರನ್ನೇ ಕಳಕೊಂಡು ಹೋದಂಥ ಆ ಮೊಸಳೆ ಯಕ್ಷ ನಮ್ಮ ಜೀವನದಲ್ಲಿ ಸಂಸಾರದ ರೂಪದಲ್ಲೇ ಇದ್ದಾರೆ. ನಮಗೆ ದೇವರ ಸ್ಮರಣೆ ಬಾರದಂತೆ ಮಾಡುವ ಸರಸರ ಸೆಳೆದು ಹೋಗುವಂಥ ಅವರು ಇರುವಾಗ ಅವರ ದುಃಖ ಆರ್ತಿಯಿಂದ ಜೀವರನ್ನ ಬಿಡಿಸ್ತಕ್ಕಂಥ ಸ್ವಾಮಿಯನ್ನು ಚಿಂತನೆ ಮಾಡುತ್ತೇನೆ. ಅಂದ್ರೆ ಇಲ್ಲಿ ನೋಡಿ, ದೇವರ ಗುಣಚಿಂತನ ಕ್ಷಣ ಹೇಳಿಕೊಡ್ತಾ ಇದ್ದಾರೆ. ನಮಗೆ ಹಿಡಿದದ್ದು ಸಂಸಾರವೆಂಬ ಮೊಸಳೆ, ಅದನ್ನ ಬಿಡಿಸಿಕೋಬೇಕು ಅಂದ್ರೆ ಆ ಮೊಸಳೆಯಿಂದ ಗ್ರಸ್ತನಾದ ಗಜೇಂದ್ರನನ್ನ ಮೋಕ್ಷ ಮಾಡಿದ ಹರಿಯನ್ನು ಸ್ಮರಣೆ ಮಾಡಿದರೆ ನಮಗೂ ಈ ಆ ಫಲ ಬರುತ್ತೆ. ಹಾಗೆ ಆ ನಂದಗೋಪನಿಗೆ ಅನುಗ್ರಹ ಮಾಡಿದ ಕೃಷ್ಣನ ಸ್ಮರಣೆ ಮಾಡಿದರೆ ನಮಗೂ ಅಂಥ ಫಲ ಬರುತ್ತೆ. ಯಾಕೆ ನಾವು ಅದೇ ಸ್ಥಿತಿಯಲ್ಲಿ ಇದ್ದೀವ. ಆದ್ದರಿಂದ ಹೇಳ್ತಾರೆ, ಕರಿಹಿ ಗಜೇಂದ್ರ ಗೋಪತಿ ನಂದಗೋಪ ಅಂತ ಚೆನ್ನಾಗಿ ಹೇಳಿ, ಏತದುಭಯ ಪಾಲನ ಸ್ಮರಣಂ ಅಂದ್ರೆ ದೇವರನ್ನ ಸ್ಮರಣೆ ಮಾಡಬೇಕು. ಯಾವ ದೇವರನ್ನ? ಬರೀ ದೇವರು ದೇವರನ್ನು ಸ್ಮರಣೆ ಮಾಡಿದ್ರೆ ಉಪಯೋಗವಿಲ್ಲ. ನಮಗೆ ಯಾವ ಫಲ ಬರಬೇಕೋ ಅಂಥ ರೀತಿಯಾದ ಭಗವಂತನ ಗುಣ ಸ್ಮರಣೆ ಮಾಡಬೇಕು. ಅಭ್ಯಾಸ ಮಾಡಿಸಿಕೊಡ್ತಾ ಇದ್ದಾರೆ ನೋಡಿ. ನಮಗಿಷ್ಟು ಕಾಲ ಕೂಡ ಏನೋ ದೇವರ ಸ್ಮರಣ ಅಂದ್ರೆ ಒಟ್ರಾಸಿ ದೇವರ ಸ್ಮರಣೆ ಮಾಡೋದು, ಅಥವಾ ಯಾವ್ದು ಬೇಕಾದ್ರೂ ಮಾಡಬಹುದು. ನಮ್ಮ ಲಾಟ್ರಿ ಹಾಕಿ ಅದು ಇದೋ ಇನ್ನೊಂದು ಯಾವುದೋ ಒಂದು ಹೇಳ್ತಾ ಇರೋದಷ್ಟೇ ಹೊರತು, ಇನ್ ಪರ್ಟಿಕ್ಯುಲರ್ ಇಂಥದ್ದನ್ನೇ ದೇವರ ಗುಣವನ್ನು ಚಿಂತನೆ ಮಾಡಬೇಕು ಅಂತ ಹಾಗೆ ಶುರು ಮಾಡಿದ್ದುಂಟ ಇದೆಯಾ? ಇಲ್ಲ, ಇಷ್ಟರವರೆಗೂ ನಾವು ಮಾಡಲಿಲ್ಲ ಅಂತ ನಮ್ಮ ಮನಸ್ಸಿಗೆ ಚೆನ್ನಾಗಿ ತೋರುತ್ತೆ. ಯಾಕೆ ಹಾಗೆ ಮಾಡಬೇಕು ಅಂತ ಗೊತ್ತೇ ಇಲ್ಲ. ದೇವರ ಗುಣಚಿಂತನೆಯೇ ಪ್ರಧಾನ ಅಂಬುದು ಗೊತ್ತಿಲ್ಲ. ದೇವರಲ್ಲಿ ಸದಾ ಮನಸ್ಸಿಡೋದು ಪ್ರಧಾನ ಅಂತ ಗೊತ್ತಾಯಿತು. ಆದರೆ ಆ ಮನಸ್ಸಿಡೋದು ಹೇಗೆ? ನಮಗೆ ಕಾಲ ಕಾಲಕ್ಕೆ ಏನೇನು ಬೇಕೋ ಅದಕ್ಕೆ ತಕ್ಕಂಥ ಗುಣದಿಂದ ಕೂತ ಭಗವಂತನ ಸ್ಮರಣೆ ಮಾಡಬೇಕು. ಮೊದಲು ನಮಗೆ ಸಂಸಾರವೆಂಬ ಮೊಸಳೆ ಸೆಳೆಯುತ್ತಾ ಇದೆ, ಭೀಕರವಾಗಿ ಸೆಳೆಯುತ್ತಾ ಇದೆ, ಸುಸ್ತಾಗಿ ಬಿಟ್ಟಿದ್ದೇವೆ, ದೇವರನ್ನ ಮರೆತು ಹೋಗ್ತಾ ಇದ್ದೇವೆ. ಅಂಥ ಕಾಲಕ್ಕೆ ಗಜೇಂದ್ರನೂ ಹಾಗೆ ಇದ್ದ. ಆ ಮೊಸಳೆ ಸೆಳೆದು ಸೆಳೆದು ಹಾಕಿದಾಗ ಸುಸ್ತಾಗಿ ನ ಪ್ರಾಣ ತ್ಯಾಗ ಮಾಡಬೇಕು ಅಂಥ ಸ್ಥಿತಿಯಲ್ಲಿದ್ದವ ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಕರೆದ. ಹಾಗೆ ಆ ಗಜೇಂದ್ರನನ್ನ ಅಂಥ ಸ್ಥಿತಿಯಲ್ಲಿ ರಕ್ಷಣೆ ಮಾಡಿದ. ಹೇಗೆ ಬಂದ? ಬೇಗ ಬಂದ. ಗಜೇಂದ್ರನಲ್ಲಿ ನೋಡಿ, ಇಲ್ಲಿ ಹೊರಗೆ ನೋಟಕ್ಕೆ ಗಜೇಂದ್ರ ಮೊದಲು ಅಹಂಕಾರದಿಂದಿದ್ದ, ನಂತರ ಶ್ರೀಹರೇ ನೀನೇ ಗತಿ ಅಂತ ತಿಳ್ಕೊಂಡ, ನಂತರ ದೇವರ ಶರಣಾಗತನಾದ, ಆಗ ದೇವರು ಓಡಿ ಬಂದ ಅಂತ ಗಜೇಂದ್ರ ಮೋಕ್ಷ ಘಟ್ಟ. ಆದರೆ ಗಜೇಂದ್ರನಿಗೆ ಆತನ ಕರ್ಮಾನುಸಾರ ಅಹಂಕಾರ ಕೊಟ್ಟದ್ಯಾರು? ಭಗವಂತನೇ. ಆ ಅಹಂಕಾರವನ್ನ ಆ ಮೊಸಳೆ ಆನೆ ಎರಡೂ ಜಗಳಾಡುವಾಗ ತುಂಬಾ ಕಾಲದ ಪರ್ಯಂತ ಅಹಂಕಾರವನ್ನ ನಿಲ್ಲಿಸಿದ್ಯಾರು? ಇವನೇ. ಆ ಅಹಂಕಾರಕ್ಕೆ ಬುಡವಾದ ಪಾಪ ಕತ್ತರಿಸಿ ಹೋಗುವಂತೆ ಮಾಡಿದ್ಯಾರು? ಇವನೇ. ಆ ದುಃಖದಿಂದ ಆ ಪಾಪ ಕತ್ತರಿಸಿ ಹೋಯಿತು. ಆವಾಗ ತನ್ನ ನೆನಪನ್ನು ತಾನೇ ಕೊಟ್ನ, ಗಜೇಂದ್ರ ತಂದುಕೊಂಡ. ಮತ್ತೆ ಇದೆಲ್ಲ ಮಾಡಿದ್ಯಾರು? ಸ್ವಾಮಿ ಅಲ್ವಾ. ಇದು ನೋಡದಿದ್ರೆ ನಾವು ಯಾವಾಗಲೂ ದೂರವೇ ಇರ್ತೇವೆ. ನಮ್ಮಲ್ಲೂ ಕೂಡ ಏನೇನು ಪಾಪ ಇದೆ ಅದು ಕೊಚ್ಚಿ ಹಾಕಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸ್ವಾಮಿ ಕಾದುಕೊಂಡಿರ್ತಾನೆ ಎಂಬ ಎಚ್ಚರ ನಮ್ಮಲ್ಲಿ ಮೂಡಲಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗಾದರೆ ಆ ಗಜೇಂದ್ರನನ್ನ ರಕ್ಷಣೆ ಮಾಡಿದ ಶ್ರೀಹರಿಯ ಆ ಲಕ್ಷಣ ಅಂದರೆ ಗಜೇಂದ್ರನೊಳಗೆ ದೇವರ ಶರಣಾಗತಿಯಾಗುವಂತ ಭಾವನೆಯನ್ನ ಕೊಟ್ಟು ಶರಣಾಗತನಾಗುವಂತೆ ತಾನೇ ಮಾಡಿ ತಾನೇ ಓಡಿ ಬಂದ. ಹಾಗಾದರೆ ಈ ಸಂಸಾರದಲ್ಲೂ ಕೂಡ ಅಹಂಕಾರದಿಂದ ಮಮಕಾರದಿಂದ ನಾನಾ ರೋಗಗಳಿಂದ ನಾನಾ ತೊಂದರೆಗಳಿಂದ ದೇವರನ್ನೇ ಮರೆತು ಈ ಸಂಸಾರದಿಂದ ಹೆಣಗ್ತಾ ಇರುವಂತಹ ನಮಗೆ ಆ ದೇವರೇ ಆತನ ಕಡೆ ಬುದ್ಧಿ ಕೊಟ್ಟು ಶರಣಾಗತರಾಗುವಂತೆ ಮಾಡಿ ಗಜೇಂದ್ರನ ಉದ್ಧಾರ ಮಾಡಿದ ಸ್ವಾಮಿಯನ್ನೇ ಆ ನಮ್ಮೊಳಗಿರುವ ಸ್ವಾಮಿ ನೆನೆಯುವಂತೆ ಮಾಡಿ ಅಲ್ಲೇನು ಭಗವಂತ ಮಾಡಿದ ಅದೇ ಚರ್ಯ ಇಲ್ಲಿ ಮಾಡಿ ತೋರಿಸ್ತಾನೆ. ಇಷ್ಟು ಲಕ್ಷಣ ಹೇಳ್ತಾ ಇದ್ದಾರೆ. ಹಾಗೆ ಆ ನಂದಗೋಪನ ರಕ್ಷಣೆ ಮಾಡಿರ್ತಕ್ಕಂತಹ ಭಗವಂತನ ಸ್ಮರಣೆ ಮಾಡುತ್ತೇವೆ. ಅದು ಹೇಳ್ತಾರೆ, ಏನದು ಭಯಪಾರಣ ಸ್ಮರಣಂ. ಈ ಇಬ್ಬರನ್ನ ರಕ್ಷಣೆ ಮಾಡಿದ ಶ್ರೀಹರಿಯ ಸ್ಮರಣ ಏನು ಮಾಡುತ್ತೆ? ಭಕ್ತಸ್ಯ ಭವ ಗ್ರಾಹ ಗ್ರಸ್ತಸ್ಯ ಅನಿಷ್ಟ ನಿವೃತ್ತಿ ಪೂರ್ವಕಂ ಭವ ಸಾಗರ ಉತ್ತರಣ ಕಾರಣಂ. ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಎರಡೂ ರೀತಿಯಾದ ಭಗವಂತನ ರೂಪಗಳ ಸ್ಮರಣೆ, ನಂದಗೋಪನು ರಕ್ಷಣೆ ಮಾಡಿದ ಕೃಷ್ಣ, ಹಾಗೆ ಗಜೇಂದ್ರನ ರಕ್ಷಣೆ ಮಾಡಿದ ಭಗವಂತ, ಆ ಇಬ್ಬರ ಗುಣ ಸ್ಮರಣೆ ಮಾಡಿದರೆ ಭಕ್ತಸ್ಯ ಭವಗ್ರಾಹಗಸ್ತಸ್ಯ ಸಂಸಾರವೆಂಬ ಮೊಸಳೆ ಹಿಡಿದಂಥ ಈ ಭಕ್ತನಿಗೆ ಅನಿಷ್ಟ ನಿವೃತ್ತಿ ಪೂರ್ವಕಂ ಅಂದರೆ ಈ ಭವಸಾಗರ ನಮಗೆ ಬರಲಿಕ್ಕೆ ಕಾರಣವಾದ ಅನಿಷ್ಟ ಏನು, ಒಳಗೆ ಅಜ್ಞಾನ ಕಾಮ ಕರ್ಮ ಬೀಜಗಳು ಕೂತಿದೆ, ಅದರನ್ನು ಕತ್ತರಿಸುವುದರ ಮೂಲಕ ಈ ಸಂಸಾರವನ್ನು ಇಲ್ಲಿಂದ ನಮ್ಮನ್ನು ದಾಟಿಸುವುದಕ್ಕೆ ಕಾರಣ ಆಗುತ್ತೆ ಆ ಎರಡು ಭಗವದ್ ರೂಪದ ಸ್ಮರಣೆ. ಹೇಳ್ತಾರೆ, ಸಾಧನ ಕಾಲೇ ವಿಪ್ರಸ್ಯ ಯತಿತ್ವ ದಶಾಯಾಂ ತದ್ ಯೋಗ್ಯ ವೈರಾಗ್ಯಾಭರಣತ್ವ ಲಾಭಾಯ ಸ್ಮರ್ತವ್ಯಂ ವೈರಾಗ್ಯಾಭರಣತ್ವ ವಿಶೇಷಣಂ. ಇಲ್ಲಿ ಹೇಳುತ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾದಿರಾಜರು. ನಾನು ಆ ಗಜೇಂದ್ರನ ರಕ್ಷಣೆ ಮಾಡಿದ ಮತ್ತು ನಂದಗೋಪನ ರಕ್ಷಣೆ ಮಾಡಿದ ಭಗವಂತನ ಸ್ಮರಣೆ ಮಾಡುತ್ತೇನೆ. ಭಕ್ತರಾದವರು ಕೂಡ ಹೀಗೆ ಸ್ಮರಣೆ ಮಾಡಿದ ಸಂಸಾರದಿಂದ ಬೇರೆ ಬೇಗ ಉದ್ಧಾರ ಆಗ್ತಾರೆ. ಅಷ್ಟೇ ಅಲ್ಲ, ನನ್ನನ್ನ ಯಾರಾದರೆ ವೈರಾಗ್ಯಾಭರಣ ವೈರಾಗ್ಯವೇ ಆಭರಣವಾಗಿರತಕ್ಕಂಥವರು ವಾದ್ಯರಾಜರು ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ವೈರಾಗ್ಯಾಭರಣ ಬರುತ್ತೆ, ಒಳ್ಳೆ ವೈರಾಗ್ಯ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಅವರನ್ನು ಹೇಗೆ ಸ್ಮರಣೆ ಮಾಡಿದರೆ ಅಂಥ ಫಲ ನಮಗೆ ಬರುತ್ತೆ. ಇದನ್ನು ತಿಳ್ಕೊಂಡು ನಾವು ಹೇಗೆ ಸ್ಮರಣೆ ಮಾಡಬೇಕು ಅಂದರೆ ಜಪ ಮಾಡಿದಾಗ ಸತತ ಸ್ಮರಣೆ ಮಾಡಬೇಕಂತೆ. ಅಂದರೆ ಒಂದು ಗುಣ ನಮ್ಮಲ್ಲಿ ಮೂಡಬೇಕಾದರೆ ಆ ಫಲ ನಮಗೆ ಬರಬೇಕಾದರೆ ಅವರು ಇಂಥವರು ಅಂತ ಎಷ್ಟು ಕಾಲ ಸ್ಮರಣೆ ಮಾಡಬೇಕು ಎಂಬುದು ಕ್ವಶ್ಚನ್ ಕೊಡುತ್ತೆ ನಮಗೆ. ಹೌದ್ ತಾನೆ? ಬೆಳಿಗ್ಗೆದ್ದು ಇವರು ವೈರಾಗ್ಯಾವರಣ ಇರತಕ್ಕಂಥವರು ಒಂದ್ಸಲ ಹತ್ತು ಸಲ ಸ್ಮರಣೆ ಮಾಡಿ ಗೋವಿಂದ ಅಂದ್ರೆ ಅಷ್ಟೇ ಸ್ಪೀಡಲ್ಲಿ ನಮ್ಮಲ್ಲಿ ವೈರಾಗ್ಯ ಬರುತ್ತೆ, ಬರ್ಲಾ ಇಲ್ಲ ಬರ್ಲಾ ಇಲ್ಲ ಅಂತ ಬರ್ತಾ ಇರುತ್ತೆ. ಪೂರ್ಣವಾದ ವೈರಾಗ್ಯ ಬರಬೇಕಾ? ಅಂದರೆ ಸತತ ಸತತ ಆ ಗುಣವನ್ನ ಚಿಂತನೆ ಮಾಡ್ತಾ ಹಗಲೂ ರಾತ್ರಿ ಅದನ್ನೇ ಮಾಡ್ತಾ ಬಂದರೆ ನಮ್ಮಲ್ಲಿ ಬೇಗ ಗುಣ ಮೂಡತಾ ಬರುತ್ತೆ. ಇದು ಐಕುರಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿಕೊಟ್ಟಂತಹ ರಹಸ್ಯ. ತಮ್ಮ ಶಿಷ್ಯರು ಯಾವುದೋ ಊರಲ್ಲಿ ಕೂತಿರ್ತಾರೆ, ಒಂದೊಂದು ಭಾಗವತ ಧರ್ಮದ ಕುರಿತು ಹೇಳಿ ನಿನ್ನಲ್ಲಿ ತಪಸ್ಸು ಮೂಡಬೇಕಾ, ದೇವರು ತಪೋಮೂರ್ತಿ ಅಂತ ಚಿಂತನೆ ಮಾಡು ಅಂತ ಹೇಳಿದರೆ ಅವರು ಆಗ ಅವೊಂದೇ ಗುಣ ಹಿಡ್ಕೊಂಡು ದೇವರನ್ನ ನೀನು ತಪೋಮೂರ್ತಿ ನೀನು ತಪೋಮೂರ್ತಿ. ಇಲ್ಲಿ ಮತ್ತು ಪ್ರಶ್ನೆಗಳು ಬರುತ್ತೆ. ಸಚ್ಚಿದಾನಂದಾತ್ಮ ಅಂತ ನಾಲ್ಕು ಬಿಟ್ಟರೆ ನಮಗೆ ಬೇರೆ ಗುಣ ಉಪಾಸನೆ ಇಲ್ಲಲ್ಲ. ಅದರಲ್ಲೂ ಮನುಷ್ಯೋತ್ತಮರಿಗೆ ನಾಲ್ಕು, ಮನುಷ್ಯಾತ್ಮರೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ಒಂದು ಗುಣ ಆತ್ಮ ಗುಣೋಪಾಸನೆ ಇದೆ. ಅಂಥ ಕಾಲಕ್ಕೆ 30 ಭಾಗವತ ಧರ್ಮಗಳು ಅಂದ್ರೆ ಒಂದೊಂದು ಗುಣ ಆಯಿತು ಭಗವಂತನದ್ದು. ಆ 30 ಗುಣಗಳ ಉಪಾಸನೆ ನಮಗಾಗುತ್ತಾ, ದೇವತೆಗಳಿಗ ನಾವು ಮಾಡ್ಲಿಕ್ಕಾಗುತ್ತಾ ಅಂತ ಪ್ರಶ್ನೆ ಬಂದರೆ ಅಲ್ಲಿ ರಹಸ್ಯವನ್ನು ಹೇಳಿಕೊಡ್ತಾರೆ. ಏನದು ಅಂದರೆ ದೇವರ ಒಂದು ರೂಪದಲ್ಲಿ ಅನಂತ ರೂಪಗಳಿವೆ. ನಾವು ಮಾಡಬೇಕಾದ ಗುಣ ಯಾವುದು? ಉಪಾಸನೆ ಆತ್ಮ ಅಂತ. ಆದರೆ ಆತ್ಮ ಗುಣ ಉಪಾಸನೆ ಮಾಡುವಾಗ ಅಲ್ಲಿರೋ ಭಗವದ್ ರೂಪದಲ್ಲಿ ತಪೋಮೂರ್ತಿ ಎಂದ ಭಗವದ್ ರೂಪ ಆ ಗುಣ ಇಲ್ಲವಾ? ಇದೆ. ಹಾಗೆ ಚಿಂತನೆ ಮಾಡಿ ಸ್ವಾಮಿ ಮೊದಲು ಬರೋದು ನೀನು ತಪೋಮೂರ್ತಿ, ಒಂದರಲ್ಲೇ ಎಲ್ಲ ಸೇರಿಸಿ ಆ ಒಂದನ್ನೇ ಚಿಂತನೆ ಮಾಡೋದು. ನಾವು ಸ್ಮರಣೆ ಮಾಡೋದು ಯಾವುದು? ಸ್ವಾಮಿ 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 ಅಂತ ಚಿಂತನೆ ಮಾಡೋದು. ಒಳಗೆ ನೀನು ತಪೋಮೂರ್ತಿಯಪ್ಪ, ಅವನನ್ನೇ ತಪೋಮೂರ್ತಿ ಅಂತ. ಅವಾಗ ಏನಾಯಿತು? ಆ ಚೌಕಟ್ಟು ಮೀರಲಿಲ್ಲ, ಆತ್ಮಗುಣೋಪಾಸನೆ ಮಾತ್ರ ಆಯಿತು. ಒಳಗೆ ಆ ಗುಣಚಿಂತನೆ, ನಾನಾ ಗುಣಚಿಂತನೆ ಮಾಡಿದ್ದಾಯಿತು. ದೊಡ್ಡವರು ದೇವತೆಗಳು ಆ ಒಂದು ಗುಣವನ್ನೇ ಹಿಡಿದುಕೊಂಡು ನಾನಾ ರೂಪಗಳಿಂದ ಉಪಾಸನೆ ಮಾಡಿದ. ಆ ರೀತಿಯಲ್ಲಿ ಆ ಶಿಷ್ಯರಿಗೆ ಹೇಳಿದರೆ ಅವರು ಹಗಲು ರಾತ್ರಿ ಆ ಗುಣವನ್ನ ಸದಾ ಚಿಂತನೆ ಮಾಡ್ತಾ ಬರಬೇಕು. ಬೇರೆ ಇಲ್ಲ, ಗುರುಗಳು ನೋಡ್ಕೊಂತಾರೆ, ನನ್ನ ಮಾಡು ಅಂತ ಹೇಳಿದ್ದಾರೆ ಮಾಡಬೇಕಷ್ಟೇ, ಅದೇ ನನ್ನ ಡ್ಯೂಟಿ. ಇನ್ನ ಅದು ಬರತ್ತಾ ಇಲ್ಲ ಬಂತಾ ಇಲ್ಲ ಚೆಕ್ಕು ಅದು ಏನು ಇಲ್ಲ, ತಲೆಯಲ್ಲಿ ಮಾಡ್ತಾ ಹೋಗೋದು. ಅಲ್ಲಿಂದ ಪತ್ರ ಬರೋದು, ಅಯ್ಯ ನೀನು ಮಾಡ್ತಾ ಇದೀಯ ನನ್ಗೆ ಗೊತ್ತಾಗ್ತಾ ಇದೆ, ಅಷ್ಟೇ ಅಲ್ಲ ನಿನ್ನಲ್ಲಿ ಈ ಗುಣ ಇಷ್ಟುವರೆಗೆ ಮೂಡಿದೆ, ನೀನೇ ನೋಡಿಕೋ ಹೀಗಾಗಿದೆ, ಇನ್ನಷ್ಟು ಮಾಡು, ಇದರಲ್ಲಿ ಸಂಶಯ ನಿನಗೆ ಹೀಗೆ ಬರ್ತಾ ಇದೆ, ಇದು ಹೀಗೆ ಮಾಡು ಅಂತ ಪತ್ರ. ನಂತರ ಶಿಷ್ಯ ಬರೆಯೋದು, ಹೌದಾಚಾರ್ಯ ಹೀಗಾಯಿತು ನನಗೆ, ಇವಾಗ ನನಗೆ ಸಂತೋಷ ಆಗ್ತಾ ಇದೆ, ಹೌದಲ್ವಾ, ಇನ್ನೊಂದು ಗುಣ ಉಪಾಸನೆ ಶುರು ಮಾಡು ಇದರ ಜೊತೆಗೆ. ಇದು ಬಿಡದೆ ಆ ಗುಣೋಪಾಸನೆ ಕೂಡ ಚಿಂತನೆ ಮಾಡು. ಹೇಗೆ? ಆತ್ಮ ಗುಣೋಪಾಸನೆ ಮೂಲಕ ಆ ಗುಣ ಚಿಂತನೆ ಮಾಡು ಅಂತ ಒಂದೊಂದು ಗುಣ ಹಾಗೆ 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 ಹಗಲೂ ರಾತ್ರಿ ಭಗವಂತನ ಚಿಂತನೆ ಮಾಡುತ್ತಾ ಬಂದರೆ ಆ ಒಂದೊಂದು ಶುರು ಮಾಡಿದ ಕೂಡಲೇ ನಮಗೆ ಗೊತ್ತಿಲ್ಲದ ಆನಂದ ಒಳಗೆ ದೇವರು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಗೊತ್ತಿಲ್ಲದ ಆನಂದ ಭಗವಂತ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆನಂದ ಎಷ್ಟಿರುತ್ತೆ ಅಂದರೆ ನಮಗೆ ಸುತ್ತೂ ಸಿಗುವ ಸೌಖ್ಯ, ಹೌದಾ? ಅದನ್ನ ದಾಸರಾದ್ರು ಗ್ರೇಡೇಷನ್ ಮಾಡ್ತಾರೆ. ಏನಿರುತ್ತಪ್ಪ? ಪಂಚ ಜ್ಞಾನೇಂದ್ರಿಯದಿಂದ ಸುಖ ಅಷ್ಟೇ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಂದ ಸುಖ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಅದು ತಾನೆ ಇಷ್ಟಿಂದ ಬರುತ್ತೆ. ಆ ಸ್ಪರ್ಶದಲ್ಲೇ ಬರುತ್ತೆ ಎಲ್ಲವೂ ಕೂಡ ಸೇರಿಕೊಂಡು. ಅದರಲ್ಲಿ ಗ್ರೇಡೇಷನ್ ಮಾಡ್ತಾ ಬಂದರು. ಅದನ್ನ ದಾಸರಾದ್ರು ಹೇಳುತ್ತಾರೆ, ನಮ್ಮ ಪ್ರಹ್ಲಾದರಾದ ಹೇಳುತ್ತಾರೆ, ಎನ್ ಮೈಥುನಾದಿ ಗೃಹ ಮೇಧಿ ಸುಖಂ ಹೆಚ್ಚುಚ್ಛಂ ಬಿಡ್ತಾರೆ. ಇವರ ಈ ಸಿಗೋ ಸುಖಗಳಲ್ಲಿ ಮ್ಯಾಕ್ಸಿಮಮ್ ಗ್ರೇಡ್ ಸುಖ ಯಾವುದಯ್ಯ? ಮೈಥುನ. ಮೈಥುನಕ್ಕಿಂತ ಮಿಕ್ಕದೆಲ್ಲ ಬರುತ್ತೆ ಮ್ಯಾಕ್ಸಿಮಮ್. ಅದಕ್ಕಾಗಿ ಒದಾಡ್ತಾ ಇರ್ತಾರೆ ದಾಸರಾಯರಂದ್ರು, ಇಡೀ ಜಗತ್ತು ಆಹಾರ ನಿದ್ರಾ ಮೈಥುನಗಳಿಗೆ ವಶವಾಗಿಹುದು, ಅಲ್ಲಿ ಸಿಗೋ ಸುಖಕ್ಕಾಗಿ ಒದ್ದಾಡತಾ ಇದೆ. ಇವಾಗ ಹೇಳ್ತಾರೆ ಈ ನಮ್ಮ ಜೀವನದಲ್ಲಿ ಅದೇನು ಸುಖ ಸಿಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಸುಖ ಆ ಭಗವಂತನ ಗುಣಚಿಂತನೆಯಲ್ಲಿ ನಮಗೆ ಆಗ್ತಾ ಬರಲಿಕ್ಕೆ ಶುರು ಆಯಿತಾ, ನಾವು ಗೆದ್ದು ರುಚಿ ಗೊತ್ತಾಗಬೇಕು. ಆ ರುಚಿ ಗೊತ್ತಾಗದ ಬಾಯಿಯಿಂದ ನಾವು ಹೇಳಿ ಕಿವಿಯಿಂದ ನೀವು ಕೇಳೋ ಪರ್ಯಂತ ರುಚಿ ಗೊತ್ತಾಗಲದು. ಆ ಕೇಳಿದ ಮೇಲೂ ಕೂಡ ನಾವು ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರಾ. ಆದರೆ ಅದು ನಮಗೆ ಅನುಭವಕ್ಕೆ ಬಂದರೆ ಅವಾಗ ನಮ್ಮ ಓಟವೇ ಬೇರೆ ಇರುತ್ತೆ. ಸಾಕಯ್ಯ ಇವೆಲ್ಲ ಎಷ್ಟು ಜನ್ಮಗಳಲ್ಲಿ ಅದಕ್ಕೆ ಹೇಳ್ತಾರೆ, ಈ ನಾನಾ ಸುಖಗಳೆಲ್ಲ ಹಿಂದಿನ ಜನ್ಮದಂತಲ್ಲವೇ ರಂಗ ಅಂತ ಕೇಳುತ್ತಾರೆ. ಹಿಂದಿನ ಜನ್ಮದಲ್ಲಿ ಎಷ್ಟು ಅನುಭವಿಸಿದವೋ ಏನೋ, ಇವಾಗೂ ಅಷ್ಟೇ ಮುಂದೂ ಅಷ್ಟೇ, ಅದಕ್ಕಾಗಿಯೇ ಒದ್ದಾಟ. ಆ ಸುಖ ಕೊಡೋದು ನೀನೇ, ನಿನ್ನ ಮರೆತು ಅದು ಕೊಡುತ್ತೆ ಅಂತ ಅದು ಸುತ್ತೇ ಬೆಳೆದಿದ್ದನು ಹರಿಯೇ. ಆದ್ದರಿಂದ ಇದು ಬಿಡಿಸು, ಅದನ್ನೇ ಹಿಡಿಕೊಟ್ಟು. ಆದ್ದರಿಂದ ಆ ಎರಡೂ ಭಗವದ್ ರೂಪಗಳ ಚಿಂತನೆ, ಹಾಗೆ ನಮ್ಮ ಗುರುಗಳಾಗಿರತಕ್ಕಂತಹ ವಾದಿರಾಜರು ವೈರಾಗ್ಯಾಭರಣರು, ವೈರಾಗ್ಯವೇ ಆಭರಣರಾಗಿರತಕ್ಕಂಥವರು. ಅದಕ್ಕೆ ಮಧ್ವರಾಯರು ವರ್ಣನ ಮಾಡುತ್ತಾರೆ, ಸುಸ್ಮಿತೆಂದು ಮರವಿಂದ ಲೋಚನಂ, ಒಳ್ಳೆ ಮುಖದಲ್ಲಿ ನಗು, ಅಚ್ಚಳಿಯದ ನಗು, ಒಳ್ಳೆ ನಗು ಇದೆ. ಅರವಿಂದ ಲೋಚನಂ, ಒಳ್ಳೆ ಕಮಲ ದಳದಂತೆ ಕಣ್ಣುಗಳು, ಸುಂದರವಾದ ಕಣ್ಣು. ಸ್ವರ್ಣವರ್ಣ ಅತಿಭದ್ರ ಭಾಷಣಂ, ಬಂಗಾರದ ಬಣ್ಣ, ಚೆನ್ನಾಗಿ ಮಾತು ಅಂದ್ರೆ ಎದುರಿ ಬಂದವರಿಗೆ ಖುಷಿ ಆಗ್ಬೇಕು, ಸಂತೋಷ ಆಗ್ಬೇಕು ಅಂತ ಮಾತು ಬರ್ತಾ ಇದೆ. ಯಾರನ್ನ ಮೋಹಿಸಲ್ಲ ಸಜ್ಜನರನ್ನ. ಅತಿಭದ್ರ ಭಾಷಣಂ ವೀತಭೂಷಮಪಿ, ಒಂದು ಆಭರಣ ಇಲ್ಲ ಇವರ ಮೈಮೇಲೆ, ಬರೇ ಕೌಪೀನ ವಸ್ತ್ರ ಅಷ್ಟೇ, ಇನ್ನೇನು ಇಲ್ಲ. ಆದರೆ ವಿಶ್ವಭೂಷಣಂ, ಜಗತ್ತಿಗೆ ಭೂಷಣರಾಗಿದ್ದಾರೆ, ಇವರೇ ಭೂಷಣ ಜಗತ್ತಿಗೆ. ಹಾಗೆ ಇವರೆಂಥವರು ವೈರಾಗ್ಯಾಭರಣರು, ವಾದರಾದರು ಮಧ್ವರಾದರು ಸಮಸ್ತ ರುಜುಗಣಸ್ಥರು ಎಲ್ಲರೂ ಕೂಡ ವೈರಾಗ್ಯವೇ ಆಭರಣ, ಪ್ರಧಾನ ಆಭರಣ, ಅದಿದ್ರೇಯತಿಗಳು ಅಂತ ಕರೀತಾರೆ. ಅಂಥ ವೈರಾಗ್ಯಾಭರಣರು ನಮ್ಮ ವಾದಿರಾಜಗುರು ಸಾರ್ವಭೌಮರು ಅಂತ ಚಿಂತನೆ ಮಾಡಿದರೆ ನಾವು ಕೂಡ ವೈರಾಗ್ಯಾಭರಣರಾಗ್ತೀವಿ ಅದು ಹೇಳುತ್ತಾರೆ. ಹಾಗ ಚಿಂತನೆ ಮಾಡಿದರೆ ಎಷ್ಟು ವೈರಾಗ್ಯ ಬರುತ್ತೆ ನಮಗೆ ಅಂದ್ರೆ, ತದ್ಯೋಗ್ಯ ವೈರಾಗ್ಯಾಭರಣತ್ವ ಲಾಭಾಯ. ಯಾರ್ಯಾರಿಗೆ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಕಾಲದಲ್ಲಿ ಎಷ್ಟೆಷ್ಟು ಪಕ್ವತ ಬರುತ್ತೆ ಅದಕ್ಕೆ ತಕ್ಕಂತ ವೈರಾಗ್ಯ ಕೊಡತಾರಂತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯಮದಂಡೋಪಮಶ್ಚಾಯಂ ಮಮ ದಂಡೋಪಿ ಪಂಡಿತ ಬ್ರಹ್ಮಾಂಡಾರಂಭ ಶೌಂಡೋಯಂ ಮದ್ದೋರ್ ದಂಡೈಕಮಂಡನಂ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇವಂ ದಂಡಾದಯೋಪಿ, ನಾನು ವೈರಾಗ್ಯಾಭರಣ ನಾನು ಅಷ್ಟೇ ಅಲ್ಲ, ನನ್ನ ಕೈಯಲ್ಲಿ ದಂಡ ಇದೆ. ಆ ದಂಡ ಎಂಥದ್ದು ಹೇಳುತ್ತಾರೆ, ಆಶ್ರಮೋಚಿತ ಧರ್ಮಾದಿ ಅಭಿವೃದ್ಧಿ ಸಾಧನತ್ವೇನ ಧ್ಯಾತವ್ಯಾಹ ಇತಿ ಭಾವೇನಾಹ ಯಮದಂಡೇತಿ. ಅಲ್ಲ ವಾದಿರಾಜರ ಮೇ ವೈರಾಗ್ಯಾಭರಣರು ಹಾಗೆ ದಂಡವನ್ನು ಹಿಡಿದಿದ್ದಾರೆ ಅಂತ ಚಿಂತನೆ ಮಾಡಿದೆ. ಅಂದ್ರೆ ಅವರವರಿಗೆ ಯಾವ ಯಾವ ಆಶ್ರಮದಲ್ಲಿದ್ದಾರೋ ಅವರವರಿಗೆ ತಕ್ಕಂಥ ವಿಶೇಷವಾದ ಸಾಧನ ಅಭಿವೃದ್ಧಿ ಆಗುತ್ತಂತೆ, ಆದ್ದರಿಂದ ಅವರ ದಂಡವನ್ನ ಚಿಂತನೆ ಮಾಡಬೇಕು. ಹಾಗೆ ಕೌಪೀನ ಅಂದ್ರೆ ವಾದಿರಾಜರ ಮೇಲಿರತಕ್ಕಂಥ ಅವರು ಧಾರಣೆ ಮಾಡಿದ ಆಭರಣಗಳ ಪಟ್ಟಿಯ ಸ್ಮರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಅಪರೂಪವಾಗಿರತಕ್ಕಂಥ ಫಲಗಳು ಬರುತ್ತೆ. ಅಲ್ಲಿ ಹೇಳ್ತಾರೆ, ಭಗವಂತನ ಮೇಲಿರತಕ್ಕಂಥ ಆಭರಣಗಳೆಲ್ಲ ಭಗವಂತನೇ, ಆಭರಣ ರೂಪದಲ್ಲಿ ಲಕ್ಷ್ಮೀದೇವಿಯೇ ಬಂದು ನಿಂತಿರುತ್ತಾರೆ. ಹಾಗೆ ದೇವರ ಕೊರಳಲ್ಲಿ ಕೌಸ್ತುಭ ಮಣಿ ಇದ್ರೆ ಬ್ರಹ್ಮದೇವರೇ ಆಕಾರದಲ್ಲಿ ಬಂದು ನಿಲ್ಲುತ್ತಾರೆ. ಹಾಗೆ ವಾಯುದೇವರಿಗೆ ವಾದಿರಾಜರಿಗೆ ಅವರ ಮೈ ಮೇಲೆ ಆಭರಣಗಳಾಗಿ ಯಾರಿದ್ದಾರೆ ಅಂದ್ರೆ ಭಾರತೀ ದೇವಿ. ವಾಯುದೇವರಿಗೆ ಇಲ್ಲಿ ಭಾವಿ ಭಾರತೀ ದೇವಿ, ಇಲ್ಲಿ ಗರುಡಶೇಷ ರುದ್ರಾದಿಗಳು, ಅಲ್ಲಿ ಭಾವಿ ಗರುಡಶೇಷ ರುದ್ರಾದಿಗಳು ಎಲ್ಲರೂ ಕೂಡ ಅವರ ಮೈ ಮೇಲೆ ಆಭರಣಗಳಾಗಿ ನಿಂತು ಅವರ ಮಹಿಮೆಯನ್ನ ಹೇಳ್ತಾ ಬರ್ತಾರಂತೆ. ಆಭರಣಗಳ ಶಬ್ದದಲ್ಲಿ ವಾದಿರಾಜರ ಮಹಿಮೆ ಗೊತ್ತಾಗ್ತಾ ಬರುತ್ತೆ. ಇಷ್ಟು ರಹಸ್ಯವಿದೆ. ಯಾರಾದರೆ ದೇವತೆಗಳೇ ವಾದಿರಾಜರ ಮೈ ಮೇಲೆ ಆಭರಣಗಳ ರೂಪದಲ್ಲಿ ಸೇವಾ ಸಲ್ಲಿಸ್ತಾ ಇದ್ದಾರೆ ಎಂದು ಚಿಂತನೆ ಮಾಡುತ್ತಾರೋ, ಇಂಥ ಅಪರೂಪದ ಆಭರಣಗಳೆಲ್ಲ ವಾದಿರಾಜರಿಗಿದೆ ಎಂದು ಚಿಂತನೆ ಮಾಡುತ್ತಾರೋ ಅಂಥವರಿಗೆ ಮೈ ತುಂಬಾ ಆಭರಣಗಳು ಬರುತ್ತೆ. ಎಂಥ ಆಭರಣ ಅಂದ್ರೆ ವಿಶೇಷವಾದ ಭಗವತ್ ಪ್ರೀತಿಕರವಾದ ಗುಣಗಳು ಎಂಬ ಆಭರಣಗಳು ನಮ್ಮಲ್ಲಿ ಮೂಡಿ ಬರುತ್ತಾ ಬರುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಈ ದಂಡ ಎಂಥದ್ದು ವಾದಿರಾಜರದ್ದು ಹೇಳ್ತಾರೆ, ಪಾಪ ಪ್ರೇರಣಕ ಅಸುರ ಭಯಂಕರತ್ವೇನ ಸ್ಮರಣಾತ್ ಭಕ್ತ ಪಾಪ ನಿವಾರಕತ್ವೇನ ಯಮದಂಡೋಪಮಃ. ನನ್ನ ದಂಡ ಎಂಥದ್ದಿದೆ, ಯಮದಂಡದಂತಿದೆ ಎಂದು. ಅಯ್ಯೋ ರಾಮ, ನಮ್ಮ ಪಾರಿಗೆ ಯಮದಂಡವ ಅಂದ್ರೆ ಅಲ್ಲ. ಹೇಳ್ತಾರೆ, ನಮ್ಮಲ್ಲಿ ಪಾಪವನ್ನ ಪ್ರೇರಣೆ ಮಾಡುವ ತತ್ವಾಭಿಮಾನಿ ದೈತ್ಯರಾಗಿದ್ದಾರೆ, ಅವರ ಪಾಲಿಗೆ ಯಮದಂಡ. ಅಷ್ಟೇ ಅಲ್ಲ, ನಮ್ಮ ಪಾಲಿಗೆ ಹೇಗೆ ಅಂದರೆ, ನಮಗೆ ತೊಂದರೆ ಕೊಡು, ಅವರನ್ನ ಓಡಿಸಿ ನಮ್ಮ ಪಾಪವನ್ನು ನಿವಾರಣೆ ಮಾಡಿಬಿಡುತ್ತಾದ್ದರಿಂದ ವಾದಿರಾದರ ದಂಡ ಯಮದಂಡ ಅಂತ ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಮಮ ದಂಡೋಪಿ ಪಂಡಿತ ಬ್ರಹ್ಮಾಂಡಾರಂಭ ಶೌಂಡೋಯಂ ಹೇಳ್ತಾರೆ. ಬ್ರಹ್ಮಾಂಡಾರಂಭ ಕಾರ್ಯೇ ಸತ್ವಪ್ರಚುರ ಭಾಗೋ ಯಶ್ಯ ಉಪಾದಾನಂ ಅಂತ ಹೇಳ್ತಾರೆ. ಬ್ರಹ್ಮಾಂಡಾರಂಭ ಕಾರ್ಯೇ ಶೌಂಡ ಸತ್ವಪ್ರಚುರ ಭಾಗ ಯಶ್ಯ ದಂಡಸ್ಯ ಉಪಾದಾನಂ ಅಂದ್ರೆ ಅರ್ಥ ಇಲ್ಲಿ ಈ ಬ್ರಹ್ಮಾಂಡವನ್ನ ಆರಂಭ ಮಾಡುವ ಕಾರ್ಯದಲ್ಲಿ ಯಾರು ಕಟ್ಟಿದ್ದು? ಬ್ರಹ್ಮಾದಿ ದೇವತೆಗಳು ಬ್ರಹ್ಮಾಂಡವನ್ನ ಕಟ್ಟಿದ್ರು. ಅದಕ್ಕೆ ಹೇಳುತ್ತಾರೆ, ಬ್ರಹ್ಮಾಂಡ ಆರಂಭ ಶೌಂಡೋಯಂ, ಬ್ರಹ್ಮಾಂಡವನ್ನ ಆರಂಭ ಮಾಡತಕ್ಕಂತ ಅಂದ್ರೆ ಸೃಷ್ಟಿ ಮಾಡತಕ್ಕ ತಾಕತ್ತು ಈ ದಂಡಕ್ಕಿದೆಯ. ಆ ದಂಡದ ರೂಪದಲ್ಲಿ ಅವರೇ ನಿಂತಿದ್ದಾರೆ. ಅವರು ಏನು ಮಾಡುತ್ತಾರೆ, ಆ ದಂಡ ಸ್ಪರ್ಶ ಆದ್ರೆ ಸಾಕು, ಇಡೀ ಜಗತ್ತ ತಾನಾಗಿ ನಿಂತು ಬಿಡುತ್ತೆ. ವಾಯುದೇವರ ಕುರಿತೇ ಹೇಳ್ತಾರೆ ವಾಯುಸುದ್ದಿಯಲ್ಲಿ, ಅವರ ಒಂದು ಹುಬ್ಬಿನ ಹಾರಾಟ ಸಾಕಯ್ಯ ಇಡೀ ಸೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳುತ್ತಾರೆ. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅಥವಾ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡ ಇಲ್ಲಿ ಸತ್ವಪ್ರಚುರ ಭಾಗ ಇರಬೇಕಲ್ಲ. ಬ್ರಹ್ಮಾಂಡ ಕಟ್ಟಬೇಕಾದ್ರೆ ಸತ್ವಗುಣ ಬೇಕು. ಸತ್ವಗುಣ ಎಲ್ಲಿದೆ ಅಂದ್ರೆ ಇವರ ಅಧೀನವಾಗಿದೆ, ಸತ್ವಪ್ರಚುರದವರು. ಆದ್ದರಿಂದ ಆ ಸತ್ವಪ್ರಚುರ ಭಾಗವೇ ಆ ದಂಡದಲ್ಲಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಹೇಳುತ್ತಾರೆ, ಅಲ್ಲ ಇವರ ದಂಡವು ಜಡ, ಸತ್ವ ಪ್ರಾಚುರ್ಯ ಪ್ರಚುರವಾದ ಸತ್ವ ಅದು ಜಡ, ಅದು ಬ್ರಹ್ಮಾಂಡ ಕಟ್ಟುತ್ತಾ ಅಂದ್ರೆ ಹೇಳ್ತಾರೆ, ಬ್ರಹ್ಮಾಂಡಾರಂಭೆ ಶೌಂಡ ಭಗವದ್ ರೂಪ ವಿಶೇಷ ಯಸ್ಮಿನ್ ಸನ್ನಿತ ಇದೀವ. ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವ ಭಗವದ್ ರೂಪ ನಿಂತಿರುತ್ತೋ ಸಮರ್ಥವಾಗಿ, ಆ ರೂಪ ಆ ದಂಡದಲ್ಲಿ ನಿಂತಿದೆ ಅಂದ್ರೆ ವಾದಿರಾದರೂ ತಮ್ಮ ದಂಡದಲ್ಲಿ ಬ್ರಹ್ಮಾಂಡವನ್ನೇ ನಿಲ್ಲಿಸಲಿಕ್ಕೆ ಬೇಕಾಗಿರತಕ್ಕ ಭಗವದ್ ರೂಪವನ್ನ ಚಿಂತನೆ ಮಾಡತಾ ಇದ್ದಾರೆ. ಅಂಥ ಭಗವದ್ ರೂಪ ವಾದಿರಾಜರ ದಂಡದಲ್ಲಿ ಚೆನ್ನಾಗಿ ನಿಂತಿದೆ. ಸ್ವಾಭಿಮನ್ಯಮಾನ ಬ್ರಹ್ಮಾಂಡಸ್ಯ ಭಾವಿ ತೃತೀಯ ಕಲ್ಪಭಾವಿನ ಆರಂಭೆ ಸಾಧನ ರೂಪತ್ವೇನ ವಾ ಶೌಂಡ. ಮುಂದೆ ಮೂರನೇ ಕಲ್ಪ ಇವರದ ಅಂದ್ರೆ ಬ್ರಹ್ಮದೇವರದ್ದಾಯಿತು, ವಾಯುದೇವರು ನಂತರ ಬರಬೇಕು. ಮೂರನೇ ಕಲ್ಪದ ಬರಬೇಕಲ್ಲ, ಇವರು ಯಾರು ವಾದಿರಾದರು ಬ್ರಹ್ಮದೇವರಾಗಿ ಬರಬೇಕಲ್ಲ. ಆಗ ವಿಶೇಷವಾಗಿ ಈ ತಾವು ಯಾವ ಬ್ರಹ್ಮಾಂಡಕ್ಕೆ ಅಭಿಮಾನಿಗಳಾಗಿರುತ್ತಾರೋ ಅಂಥ ಬ್ರಹ್ಮಾಂಡ ಆರಂಭಕ್ಕೆ ಸಾಧನ ರೂಪವಾಗಿ ನನ್ನ ವಿಶೇಷವಾಗಿ ಯಾವುದು ಈ ದಂಡವಿದೆ ಅಂದರೆ ಇವರು ಬ್ರಹ್ಮಾಂಡವನ್ನ ಕಟ್ಟಬೇಕು. ಆ ಕಲ್ಪದಲ್ಲಿ ಕಟ್ಟಬೇಕಾದರೆ ಅಂಥ ಸಾಧನೆ ಇವರಿಗಾಗಬೇಕು. ಅಂದ್ರೆ ಇಲ್ಲೇನು, ಇವರಿಗೆ ಸಮಸ್ತ ರುಜುಗಣಿಗೂ ರುಜುಗಣಸ್ಥರಿಗೂ ಕೂಡ ಜ್ಞಾನ ಭಕ್ತಿ ಎಲ್ಲ ಒಂದೇ. ಬ್ರಹ್ಮದೇವರಿಗೂ ಇವರಿಗೂ ಹೊಸದಾಗಿ ಕಲಿಯಬೇಕಾದ್ದೇನಿಲ್ಲ. ಆದರೆ ಪದಪ್ರಯುಕ್ತ ಭಗವಂತನ ಚಿಂತನಾ ಸಾಮರ್ಥ್ಯ ಅಷ್ಟೇ ಅಲ್ಲ, ಆ ಬ್ರಹ್ಮಾಂಡವನ್ನ ಕಟ್ಟುವಂತಹ ಭಗವಂತನ ರೂಪ ವಿಶೇಷ ಇವರಲ್ಲಿ ಸನ್ನಿಹಿತ ಆಗಬೇಕು. ಸಾಧನೆ ಇದೆ, ವಾಯುದೇವರಿಗೆ ಎಷ್ಟು ಸಾಧನೆ ಆಗಿದೆ ವಾದಿರಾದರಿಗೆ ಆಗಲಿಲ್ಲ. ಪದಪ್ರಯುಕ್ತ ಸಾಧನೆ ಅಷ್ಟು ಚೂರು ವ್ಯತ್ಯಾಸ ಉಂಟಲ್ಲ, ಆ ಸಾಧನೆಯಿಂದ ಏನಾಗುತ್ತೆ, ಬ್ರಹ್ಮಾಂಡ ಆರಂಭ ಕಾರ್ಯ ಎಂದಾಗುತ್ತೆ. ಆ ಸಾಧನೆ ಈ ದಂಡ ಮಾಡಿಸುತ್ತೆ. ದಂಡದಲ್ಲಿರುವ ಭಗವಂತ ಇವರಲ್ಲಿ ನಿಂತು ವಿಶೇಷವಾಗಿ ಸಾಧನೆ ಮಾಡಿಸ್ತಾನೆ. ಹಾಗಾದರೆ ವಾದಿರಾದರ ಕೈಯಲ್ಲಿರುವ ದಂಡದಲ್ಲಿ ಬ್ರಹ್ಮಾಂಡವನ್ನೇ ಕಟ್ಟುವ ಭಗವದ್ ರೂಪ ನಿಂತಿದೆ. ಆ ಭಗವದ್ ರೂಪ ವಾದಿರಾದರಿಂದ ವಿಶೇಷ ಸಾಧನೆಯನ್ನ ಮಾಡಿಸ್ತಾ ಇದೆ ಅಂತ ನಾವು ಚಿಂತನೆ ಮಾಡಿದರೆ ಆ ಚಿಂತನೆಯಿಂದ ನಮಗೂ ಕೂಡ ವಿಶೇಷವಾದ ನಾವೇನು ಕಟ್ಟಬೇಕು ಅಂದ್ರೆ ಮೋಕ್ಷಕ್ಕೆ ಹಾದಿ ಮಾಡಿಕೋಬೇಕು, ನಮ್ಮ ಸಾಧನೆ ಆಗಬೇಕು, ಅವೆಲ್ಲವೂ ಚೆನ್ನಾಗಿ ಆಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮದ್ದೋರ್ದಂಡೈಕ ಮಂಡನಂ, ನನ್ನ ಕೈಗೆ ಮದ್ದೋರ್ದಂಡೈಕ ಮಂಡನಂ, ನನ್ನ ಕೈಗೆ ಮಾತ್ರ ಶೋಭೆ ಇದು ಅಂದ್ರೆ ಬೇರೆಯವರಿಗಲ್ಲ, ರುಜುಗಣಸ್ಥರಲ್ಲದೆ ಬೇರೆಯವರಿಗಲ್ಲ, ಋದುವಿನಸ್ಥರಾದವರಿಗೆ ಅವರವರ ತಾಕತ್ತನ್ನು ತೋರುವಂತಹ ದಂಡಗಳೆಲ್ಲ ಯೋಗಿಗಳಿಗೆ, ಈ ದಂಡ ನನ್ನ ಕೈಗೆ ಮಾತ್ರ ವಿಶೇಷ. ಹೇಗೆ ಎಲ್ಲರೂ ರುಜುಗಣಸ್ಥರೇ ಆಗಿದ್ರು, ಎಲ್ಲರೂ ರುಜುಗಣಸ್ಥರೇ, ಸಮಾನ ಜ್ಞಾನ ಬಲ ಎಲ್ಲ ಇದೆ, ಎಲ್ಲ ಇದೆ. ಯಾರೋ ಪ್ರಶ್ನೆ ಮಾಡಿದ್ರು ಏನಂತ, ಈ ರುಜುಗಣಸ್ಥರ ಮಧ್ಯ ಎಲ್ಲರೂ ಸಮಾನ ಅಂತೀರಿ, ಭೇದ ಹೇಗೆ ಹೇಳುತ್ತೀರಿ? ಭೇದ ಇದೆಯೋ ಇಲ್ವೋ? ಇದೆ. ಹೇಗೆ ಹೇಳ್ತೀರಾ? ಯಾವುದನ್ನ ಹಿಡಿದು ಭೇದ ಹೇಳುತ್ತೀರಾ? ಎಲ್ಲರಲ್ಲಿ ಒಂದೇ ಬಲ, ಒಂದೇ ಜ್ಞಾನ, ಒಂದೇ ರೀತಿಯಾದ ಬಲ, ಒಂದೇ ರೀತಿಯಾದ ಜ್ಞಾನ, ಎಲ್ಲ ಒಂದೇ ರೀತಿ ಈಕ್ವಲ್ ಸ್ಟೇಟಸ್ ಇದ್ದ ಕಾಲಕ್ಕೆ ಅವರಲ್ಲಿ ಭೇದ ಹೇಗೆ ಹೇಳುತ್ತೀರಾ ಅಂತ ಪ್ರಶ್ನೆ ಬಂತು. ಅದಕ್ಕೆ ಯಾರೋ ಉತ್ತರ ಕೊಟ್ಟರಂತೆ, ಅವರು ಹಾಗಲ್ಲ, ಅವರ ಸಾಧನಾ ಪ್ರಕಾರ ಭೇದ ಹೇಳ್ತೀವಿ. ಆದರೆ ನೋಡಬೇಕಾಗಿದ್ದು, ಭೇದ ಅಂಬುದು ಸಹಜ ಸಿದ್ಧ. ಈಗ ಒಂದು ಭೇದವನ್ನ ಸಾಧನೆ ಮಾಡಬೇಕಾದ್ರೆ ಪ್ರಮಾಣ ಬೇಕು, ಅದು ಒಂದೇನೋ ಎರಡೋ ಅಂತ. ಈಗ ವೇದವಂತೂ ಹೇಳ್ತಾ ಇದೆ, ಪ್ರಮಾಣಗಳು ಹೇಳ್ತಾ ಇವೆ, ಇಷ್ಟು ಜನ ರುಜುಗಣಸ್ಥರಿದ್ದಾರೆ ಅಂತ ಹೇಳ್ತಾ ಇದೆ. ಆದ್ದರಿಂದ ಏನಾಯಿತು, ಅವರೆಲ್ಲ ಬೇರೆ ಬೇರೆ ಅಂತ ಸಿದ್ಧ ಆಯ್ತಾ? ಸಿದ್ಧ ಆದದ್ದು ಹೇಗೆ? ಬೇರೆ ಪದಾರ್ಥ, ಅದು ಬೇರೇನೆ ಪದಾರ್ಥ. ಇದು ಬೇರೆನೆ ಪದಾರ್ಥ, ಆ ಪದಾರ್ಥ ಬೇರೆ. ಇದು ಅದಲ್ಲ, ಅದು ಇದಲ್ಲ, ಅದು ಭೇದಕ್ಕೆ ಸಾಧಕ. ಹೌದಾ? ಇವಾಗ ನೋಡಿ, ನೀವಿದ್ದೀರಾ, ಇನ್ನೊಬ್ಬರು ಇದ್ದಾರೆ, ನಿಮಗೂ ಅವರಿಗೂ ಮಧ್ಯೆ ಭೇದ ಏನು ಅಂದ್ರೆ, ಇದು ಸೂಕ್ಷ್ಮ ವಿಚಾರ. ಭೇದ ಏನಂದ್ರೆ, ನಾನು ಅವರಲ್ಲ, ಅವರು ನಾನಲ್ಲ, ಅದು ಭೇದ. ಫಸ್ಟ್ ಭೇದಕ್ಕೆ ಫಸ್ಟ್ ಸ್ಟೆಪ್ ಅದು. ನಂತರ ಏನಿದೆ, ಇವರೆಷ್ಟು ಓದಿಕೊಂಡಿದ್ದಾರೆ, ಅವರೆಷ್ಟು ಓದಿಕೊಂಡಿದ್ದಾರೆ, ಇವೆಲ್ಲ ಯಾವುದಕ್ಕೆ ಕಾರಣ? ತಾರತಮ್ಯಕ್ಕೆ ಕಾರಣ ಅಷ್ಟೇ ಹೊರತು ಇವರ ಮಧ್ಯೆ ಭೇದಕ್ಕೆ ಕಾರಣ ಸ್ವರೂಪವೇ. ಭೇದಕ್ಕೆ ಕಾರಣ ಅವರ ಸ್ವರೂಪವೇ ಭೇದಕ್ಕೆ ಕಾರಣ. ಏನು ಭೇದ ಅಂದ್ರೆ, ಅದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಡಿಫರೆನ್ಸ್ ಅಲ್ಲ, ದಿ ಐಟಮ್ ಇಟ್ಸ್ ಎಲ್ಫ್ ಡಿಫರೆಂಟ್. ಅಂದ್ರೆ ಇದು ಅದಲ್ಲ, ಅದು ಇದಲ್ಲ ಅಂತ ಕಾಲಕ್ಕೆ ರುಜುಗಣಸ್ಥರ ಮಧ್ಯೆ ಭೇದ ಹೇಗೆ ಬಂತು? ಎಲ್ಲ ಪ್ರತ್ಯೇಕ ಪ್ರತ್ಯೇಕ, ಆದ್ದರಿಂದಲೇ ಭೇದ ಬಂತು. ಅವರಲ್ಲಿ ಈ ಗುಣ ಇದೆ, ಈ ಗುಣ ಇದೆ, ಅವೆಲ್ಲ ಯಾವುದಕ್ಕೆ? ತಾರತಮ್ಯಕ್ಕೆ ಕಾರಣ ಆದೀತು. ಆದರೆ ರುಜುಗಣಸ್ಥರ ಮಧ್ಯೆ ತಾರತಮ್ಯಂ ನಾಸ್ತಿ ಎಂದು ಪಟ್ಟವಾಗಿ ಆಚಾರ ಹೇಳುತ್ತಾರೆ. ಆದ್ದರಿಂದ ಯಾರಿಗೂ ತಾರತಮ್ಯ ಇಲ್ಲ, ಭೇದ ಇದೆ. ಹೇಗೆ ಸಾಧ್ಯ ಅಂದ್ರೆ, ಸ್ವರೂಪವೇ ಭಿನ್ನ, ಆದ್ದರಿಂದ ಭೇದ ಸಾಧ್ಯ. ಹಾಗೆ ಹೇಗೆ ಇವರು ಪ್ರತ್ಯೇಕ ಪ್ರತ್ಯೇಕ ಬೇರೆ ಬೇರೆನೋ, ಅವರವರ ಆಭರಣಗಳು, ಅವರವರ ದಂಡ ಎಲ್ಲವೂ ಬೇರೆ ಬೇರೆನೆ ಇದೆ, ಒಬ್ಬರದೊಬ್ಬರಿಗೆ ಟ್ರಾನ್ಸ್ಫರ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಮರ್ದೋರ್ದಂಡೈಕ ಮಂಡನಂ, ನನ್ನ ಕೈಗೆ ಮಾತ್ರ ಇರುವಂತಹ ದಂಡ ಇದು ಒಂದು. ಆ ರೀತಿಯಲ್ಲಿ ಸಮಸ್ತ ರುಜುಗಣಸ್ಥರಲ್ಲಿ ಚಿಂತನೆ ಮಾಡಬೇಕು. ಹಾಗೆ ನಮ್ಮ ಸಾಧನೆ ಶುದ್ಧವಾಗಿ ನಮಗೆ ಮೀಸಲಾಗಿ ನಮ್ಮನ್ನು ಉದ್ಧಾರ ಮಾಡಬೇಕಾ? ವಾದಿರಾದ ಗುರು ಸಾರ್ವಭೌಮರ ಕೈಯಲ್ಲಿರತಕ್ಕಂತಹ ಇಂಥ ದಂಡವನ್ನ ಸದಾ ಚಿಂತನೆ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಪ್ರಣಮಿಸುತ್ತಾರೆ.